ಎಲ್ಲರಿಗೂ ಸ್ವಾಗತ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ 89.6 FM. ಕನಸುಗಳ ದಿಟ್ಟ ಹೆಜ್ಜೆ, ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ. ಕೇಳುಗರೆ, ರೇಡಿಯೋ ಮಾನಸ 89.6 FM ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರೇಡಿಯೋ ಸಖಿ ಕೀರ್ತನಾ. ನಮ್ಮ ರೇಡಿಯೋ ಮಾನಸ 89.6 FM ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಮೈಸೂರು ವಿಶ್ವವಿದ್ಯಾನಿಲಯದ ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದ ಅಧ್ಯಕ್ಷರು ಹಾಗೂ ಪ್ರಾಧ್ಯಾಪಕರು ಆದ ಪ್ರೊಫೆಸರ್ ಜಿವಿ ವೆಂಕಟರಾಮಣ್ಣನವರು ನಮ್ಮ ರೇಡಿಯೋ ಮಾನಸ 89.6 FM ಸಂವಾದ ಕಾರ್ಯಕ್ರಮದಲ್ಲಿ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
ನಮಸ್ತೆ ಮೇಡಮ್.
ಪ್ರೊಫೆಸರ್ ಜಿವಿ ವೆಂಕಟರಾಮಣ್ಣನವರ ಕಿರುಪರಿಚಯ ನಮ್ಮ ಎಲ್ಲ ರೇಡಿಯೋ ಮಾನಸ ಕೇಳುಗರಿಗಾಗಿ. ಇವರು ಎನ್ವಿರಾನ್ಮೆಂಟಲ್ ಟಾಕ್ಸಿಕಾಲಜಿ ಅಂಡ್ ಹೆಮಟಾಲಜಿ ಎಂಬ ವಿಷಯದಲ್ಲಿ ಪ್ರಾವೀಣ್ಯತೆ ಹೊಂದಿದ್ದು, ಕಳೆದ 21 ವರ್ಷಗಳಿಂದ ಮೈಸೂರು ವಿಶ್ವವಿದ್ಯಾನಿಲಯದ ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದಲ್ಲಿ ಬೋಧನೆ ಮಾಡುತ್ತಿದ್ದಾರೆ. ಸುಮಾರು 5 ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಪ್ರಸ್ತುತ 9 ಜನರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಬಿಒಎಸ್ ಬಿಒಇನಲ್ಲಿ ಅಧ್ಯಕ್ಷರಾಗಿದ್ದು ಹಲವು ರಾಷ್ಟೀಯ ಅಂತಾರಾಷ್ಟೀಯ ಸಂಶೋಧನಾ ಪ್ರಬಂಧಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಇವರು 9 ಮೇಜರ್ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿ ಪ್ರಸ್ತುತ ಫೈಟೊ ರೆಮಿಡಿಯೇಷನ್ ಎಂಬ ವಿಷಯದ ಮೇಲೆ ವಿಷನ್ ಗ್ರೂಪ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಗವರ್ಮೆಂಟ್ ಆಫ್ ಕರ್ನಾಟಕದ ಕಡೆಯಿಂದ 30 ಲಕ್ಷದ ಮೇಜರ್ ಪ್ರಾಜೆಕ್ಟ್ ಅನ್ನು ಪಡೆದಿದ್ದಾರೆ. ಮತ್ತೊಮ್ಮೆ ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇಂದಿನ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸರ್, ಮೊದಲನೇದಾಗಿ ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗ ಅನ್ನೋದೇನಿದೆ, ಅದು ಹೇಗೆ ಬೆಳೆದು ಬಂತು ಅನ್ನೋದನ್ನ ನಮ್ಮ ರೇಡಿಯೋ ಮನಸ ಕೇಳುಗರಿಗೆ ತಿಳಿಸ್ಕೊಡ್ತೀರಾ?
ಎಸ್ ಮೇಡಮ್. 1991 ಇದು ಭೌತಶಾಸ್ತ್ರ ವಿಭಾಗದಲ್ಲಿ ಮೊದಲಿಗೆ ಸ್ಟಾರ್ಟ್ ಆಯಿತು ಮೇಡಮ್. ಸೊ ಇದು ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಆ ಟೈಮಲ್ಲಿ ಇರಲಿಲ್ಲ. 1991 ಭೌತಶಾಸ್ತ್ರ ವಿಭಾಗದಲ್ಲಿ ನಮ್ಮ ಪರಿಸರ ವಿಜ್ಞಾನ ಪ್ರಾರಂಭವಾಯಿತು. ಇದರಲ್ಲಿ ಮೊದಲಿಗೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಗಳಾದ ಪ್ರೊಫೆಸರ್ ಜೆ ಶಶಿಧರ್ ಪ್ರಸಾದ್ ಅವರು ಕೋಆರ್ಡಿನೇಟ್ ಮಾಡಿ ಮೊದಲಿಗೆ ಇದನ್ನು ಪ್ರಾರಂಭಿಸಿರುತ್ತಾರೆ ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ. ನಂತರ ಪ್ರೊಫೆಸರ್ ಪಿ ವೆಂಕಟರಾಮನವರು ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದರು, ಅವರು ಕೋಆರ್ಡಿನೇಟರ್ ಆಗಿ ಈ ಪರಿಸರ ವಿಜ್ಞಾನ ಡಿಪಾರ್ಟ್ಮೆಂಟ್ಗೆ ದುಡಿದಿರುತ್ತಾರೆ. ಅವರಿಬ್ಬರ ಅಧ್ಯಕ್ಷತೆಯಲ್ಲಿ ಕೋಆರ್ಡಿನೇಟರ್ ಇದರಲ್ಲಿ ಸುಮಾರು ಸಿಲೆಬಸ್ ಆಗಲಿ, ಆಮೇಲೆ ಸಬ್ಜೆಕ್ಟ್ಸ್ ಆಗಲಿ, ಆಮೇಲೆ BOS ಆಗಲಿ, ಎಲ್ಲನೂ ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲೇ ಶುರುವಾಗಿರುತ್ತದೆ ಮೊದಲಿಗೆ. ತದನಂತರ 1999 ನಮ್ಮ ವಿಭಾಗದಲ್ಲಿ 9 ಯೋಜನೆ ಧನಸಹಾಯದೊಂದಿಗೆ 9 ಯೋಜನೆಯಲ್ಲಿ ಇಬ್ಬರು ಪ್ರಾಧ್ಯಾಪಕರು ಬಂದಿರುತ್ತಾರೆ, ಪ್ರೊಫೆಸರ್ ಬೆಳಗಳಿ, ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಪ್ರೊಫೆಸರ್ ದೇವಿ ಪ್ರಸಾದ್ ಅಂತ ಬಂದಿರೋದು. ಸೊ ಆಮೇಲೆ ಇದು ನಡೀತಾ ಬಂದು 2002 ನಮ್ಮ ಇಂಡಿವಿಜುವಲ್ ಡಿಪಾರ್ಟ್ಮೆಂಟು ಸಪ್ರೇಟ್ ವಿಭಾಗ ಶುರುವಾಗಿದ್ದು 2002 ಶುರುವಾಯಿತು. ಸೊ ಅಲ್ಲಿಂದ ಫಸ್ಟ್ಗೆ 9 ಯೋಜನೆಯಲ್ಲಿ ಕಟ್ಟಡ ನಿರ್ಮಾಣ UGC ಧನಸಹಾಯ ಆಯೋಗ, ಆಮೇಲೆ ವಿಶ್ವವಿದ್ಯಾಲಯ ಧನಸಹಾಯದೊಂದಿಗೆ ಒಂದು L-shaped ಕಟ್ಟಡವನ್ನು ಕಟ್ಟಿ ಪ್ರಾರಂಭಿಸಲಾಯಿತು. ಸೊ ಅಲ್ಲಿಂದ 2002 ಇಲ್ಲಿಯ ತನಕ ನಮ್ಮದೇ ಆದಂಥ ಸಪ್ರೇಟ್ ಡಿಪಾರ್ಟ್ಮೆಂಟ್ ಆಗಿದ್ದು, ಮತ್ತು 10 ಯೋಜನೆ 11 ಯೋಜನೆಯಲ್ಲಿ ಇನ್ನೊಂದು LCFB ಬಿಲ್ಡಿಂಗ್ ಬಂದು ಈ ಥರ ಪರಿಸರ ವಿಜ್ಞಾನ ವಿಭಾಗ 1991 2002 ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಇರಲಿಲ್ಲ, ಆಮೇಲೆ 2002 ಈಗ ಪ್ರೆಸೆಂಟ್ ಸಪ್ರೇಟ್ ಡಿಪಾರ್ಟ್ಮೆಂಟ್ ಆಯಿತು. ಅಲ್ಲಿಂದ ಫ್ಯಾಕಲ್ಟಿ, ಆಮೇಲೆ ಫಸ್ಟಿಗೆ ಪ್ರೊಫೆಸರ್ ಬೆಳಗಲೆ ಇದ್ದರು, ಆಮೇಲೆ ದೇವಿ ಪ್ರಸಾದ್ ಆದರು, ಆಮೇಲೆ ರಾಜು ಅಂತ ಬಂದರು ಪ್ರೊಫೆಸರ್ ರಾಜು, ಆಮೇಲೆ ವೆಂಕಟರಮಣ ಅಂತ, ಆಮೇಲೆ ಶ್ರೀಕಂಠ ಸ್ವಾಮಿ ಅಂತ ಬಂದಿದ್ದರು. ಈ ಥರ ಶುರುವಾಗಿ ಅದಾದ ತದನಂತರ ಸುಮಾರು ಪ್ರಾಜೆಕ್ಟ್ಸನ್ನು ತಂದು ನಮ್ಮ ವಿಭಾಗವನ್ನು ನ್ಯಾಷನಲ್ ಲೆವೆಲ್ಗೆ ಬೆಳೆಸ್ತಾ ಇದ್ದೀವಿ. ಇದು ನಮ್ಮ ಪರಿಸರ ವಿಜ್ಞಾನ ಡಿಪಾರ್ಟ್ಮೆಂಟು ಬೆಳೆದಿದ್ದು. ಆತರ ಹೇಳ್ಬೇಕಂದ್ರೆ
ಸರ್ ಬಹಳ ಸಂತೋಷ ಆಯ್ತು ನಿಮ್ಮ ಡಿಪಾರ್ಟ್ಮೆಂಟು ಹೇಗೆ ಒಂಥರ ಚಿಗುರುಡಿತು ಅಂತ ಕೇಳೋದಕ್ಕೆ. ಈಗ ನಿಮ್ಮ ವಿಭಾಗದ್ದು ಅಂದ್ರೆ ನಿಮ್ಮ ಈ ಅಧ್ಯಯನ ವಿಭಾಗ ಏನಿದೆ, ಇದರದ್ದು ಪ್ರಾಮುಖ್ಯತೆ ಏನೇನಿದೆ, ಉಪಯೋಗಗಳು ಏನೇನಿದೆ, ಇದರಲ್ಲಿ ಓದಿದ್ರೆ ಮುಂದೆ ಏನೇನು ಉಪಯೋಗಗಳಿದೆ, ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ಬೋದಾ?
ಎಸ್ ಮೇಡಮ್, ಖಂಡಿತ ಮೇಡಮ್. ಮೇಡಮ್, ಪರಿಸರ ವಿಜ್ಞಾನ ಅನ್ನೋದು ಈಗ ಎಲ್ಲಾ ಜನರಿಗೂ ಎಲ್ಲರಿಗೂ ಒಂದು ಅವೇರ್ನೆಸ್ ಆಗುವಂತ ವಿಷಯವಾಗಿದೆ. ಈಗ ಪರಿಸರ ವಿಜ್ಞಾನ ಅಥವಾ ಪರಿಸರ ಸ್ಟಡೀಸ್ ಬಗ್ಗೆ ಇವನ್ ಡಿಗ್ರಿ ಕಾಲೇಜಸ್ಸಲ್ಲೂ ಅವರು ಒಂದು ಪೇಪರನ್ನು ಓದಬೇಕು ಅಂತ ಸುಪ್ರೀಂ ಕೋರ್ಟಿಂದನೇ ಯಾವ ಥರ ಕಾನ್ಸ್ಟಿಟ್ಯೂಷನ್ ಇದೆ ಅದೇ ಥರ ಪರಿಸರ ವಿಜ್ಞಾನ ಅನ್ನೋದು ಪರಿಸರ ವಿಜ್ಞಾನ ಎರೋನಾಟಿಕಲ್ ಸ್ಟಡೀಸ್ ಅನ್ನೋದು ಒಂದು ಕಂಪಲ್ಸರಿ ಪೇಪರು ಆರ್ಟ್ಸ್ ಆ್ಯಂಡ್ ಸೈನ್ಸ್ ಎಲ್ಲರಿಗೂ ಇರಬೇಕು ಅಂತ ಒಂದು ಮ್ಯಾಂಡೇಟರಿ ಮಾಡಿದ್ದಾರೆ. ಎರಡನೇದು ಪರಿಸರ, ಈಗ ಪ್ರೆಸೆಂಟೇ ಈ ವೈವಿಧ್ಯೀಕರಣ, ಟೆಕ್ನಾಲಜಿ, ಆಮೇಲೆ ಇಂಡಸ್ಟ್ರಿಯಲೈಸೇಷನ್ನು, ಆಮೇಲೆ ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ಸ್, ಇದರಿಂದ ಪರಿಸರ ತುಂಬ ವಾಟರ್ ಎಕೋಸಿಸ್ಟಮ್ ಆಗ್ಬೋದು, ಇಲ್ಲ ವಾಯುಮಾಲಿನ್ಯ ಆಗ್ಬೋದು, ಇಲ್ಲ ಸಾಯಿಲ್ ಪೊಲ್ಯೂಷನ್ ಆಗ್ಬೋದು, ಇದು ತುಂಬ ಡ್ರಾಸ್ಟಿಕ್ ಲೆವೆಲ್ ನಡೀತಾ ಇದೆ. ಅದೇ ಥರ ಗ್ರೀನ್ ಹೌಸ್ ಗ್ಯಾಸಸ್ಸು ತುಂಬ ಇದಾಗಿದೆ. ಅದರಿಂದ ಪರಿಸರ ವಿಜ್ಞಾನ ಅನ್ನೋದು ಪ್ರತಿಯೊಬ್ಬರಿಗೂ ಈಗ ಪ್ರತಿಯೊಂದು ಡಿಸಿಪ್ಲಿನ್ ದೋ ಇಟ್ ಈಸ್ ಎ ಮಲ್ಟಿ ಡಿಸಿಪ್ಲಿನರಿ ಆ್ಯಂಡ್ ಆಲ್ಸೋ ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟ್, ಸೊ ಎವ್ರಿ ಒನ್ ನೀಡ್ಸ್ ಪರಿಸರ ಆ್ಯಂಡ್ ಪರಿಸರದ ಅವೇರ್ನೆಸ್ಸು ಪ್ರತಿಯೊಬ್ಬರಿಗೂ ಈಗ ಬೇಕಾಗಿರೋದ್ರಿಂದ ಅದು ತುಂಬ ಅತಿ ಮುಖ್ಯವಾದ ವಿಷಯವಾಗಿರುತ್ತದೆ. ಅದೇ ಥರ ಪರಿಸರಕ್ಕೆ ನಾವು ಇಂಪಾರ್ಟೆನ್ಸು ಕೊಡಬೇಕಾಗ್ತದೆ. ಈಗ ಸುಮಾರು ನ್ಯಾಚುರಲ್ ಡಿಸಾಸ್ಟರ್ಸ್ ಆಗ್ತಾ ಇದ್ದಾವೆ, ಕ್ಲೈಮೇಟ್ ಚೇಂಜ್ ಆಗ್ಬೋದು, ಇಲ್ಲ ಫ್ಲಡ್ ಆಗ್ಬೋದು, ಇಲ್ಲ ಗ್ಲೋಬಲ್ ವಾರ್ಮಿಂಗ್ ಆಗ್ಬೋದು, ಇಲ್ಲ ವೆದರ್ ಕಂಡೀಷನ್ಸ್ ಆಗ್ಬೋದು. ಇದೆಲ್ಲ ಕಾರಣ ನಾವು ಒಂದು ಕಡೆ ಸೈನ್ಸಿಂದ ಡೆವಲಪ್ ಆಗ್ತಿರೋದು, ಒಂದು ಕಡೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಂದುವರಿತಿರೋದು, ಅದೇ ರೀತಿ ನಮ್ಮ ಪರಿಸರಕ್ಕೆ ನಾವು ತುಂಬ ಇಂಪಾರ್ಟೆನ್ಸ್ ಕಮ್ಮಿ ಕೊಡ್ತಾ ಇರೋದ್ರಿಂದ ಹಾನಿಕಾರಕ ಆಗ್ತಾ ಇದೆ. ಅದರಿಂದ ಪರಿಸರ ವಿಜ್ಞಾನ ಪ್ರತಿಯೊಬ್ಬರಿಗೂ ಬೇಕಾಗಿರೋದು, ನಾಟ್ ಓನ್ಲಿ ಎನ್ವೈರನ್ಮೆಂಟಲ್ ಸೈನ್ಸ್ ಬೇರೆಯವ್ರಿಗೂ ಬೇಕಾಗ್ತದೆ ಅಂತ ನನ್ನ ಅನಿಸಿಕೆ.
ಹಾ ಸರ್, ಖಂಡಿತ ಎಲ್ರಿಗೂ ಪರಿಸರದ ಬಗ್ಗೆ ಒಂದು ಕಾಳಜಿ ಅನ್ನೋದೇನಿದೆ ಅದು ಖಂಡಿತ ಇರಲಿ ಅನ್ನೋದೇ ನಮ್ಮ ಆಶಯ ಕೂಡ. ಸರ್, ನಿಮ್ಮ ಈ ವಿಭಾಗದಲ್ಲಿ ಅಂದ್ರೆ ಈ ಪರಿಸರ ಅಧ್ಯಯನ ವಿಭಾಗದಲ್ಲಿ ಸಾಧನೀಯ ಕಾರ್ಯಗಳನ್ನ ಮಾಡಿರೋರು ಯಾರ್ಯಾರಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ನಮ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೋದಾ?
ಖಂಡಿತ ಮೇಡಮ್. ಮೇಡಮ್, ಮೊದಲಿಗೆ ಇದು ಪರಿಸರ ವಿಜ್ಞಾನ ಸ್ಟಾರ್ಟ್ ಆಗಿದ್ದು ಫಿಸಿಕ್ಸ್ ಡಿಪಾರ್ಟ್ಮೆಂಟು ಅವರು ಈ ಸಿಲೆಬಸ್ ಮಾಡಿದ್ದಾಗಲಿ, ಆಮೇಲೆ ಬೇರೆ ಬೇರೆ ಇಂಟರ್ ಡಿಸಿಪ್ಲಿನರಿ ಕೋರ್ಸನ್ನ ಅವರು ಶುರು ಮಾಡಿದ್ದಾಗಲಿ, ಇಂಟರ್ ಡಿಸಿಪ್ಲಿನರಿ ಏರಿಯಾದಲ್ಲಿ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಹೌ ಇಟ್ ಈಸ್ ರಿಲೇಟೆಡ್ ಟು ಪರಿಸರ, ಕೆಮಿಸ್ಟ್ರಿ ಹೌ ಇಸ್ ರಿಲೇಟೆಡ್ ಟು ಪರಿಸರ, ಆ್ಯಂಡ್ ಅರ್ಥ್ ಸೈನ್ಸ್ ಇಸ್ ರಿಲೇಟೆಡ್ ಟು ಪರಿಸರ, ಬಾಟ್ನಿ ಜುವಾಲಜಿ ಆಲ್ಸೋ ರಿಲೇಟೆಡ್, ಆ ಅಪ್ರೋಚ್ ಮೇಲೆ ಅವರು ತುಂಬ ಇದಕ್ಕೆ ಅಡಿಪಾಯ ಹಾಕಿಕೊಟ್ಟಿದ್ದು ಪ್ರೊಫೆಸರ್ ಅಜಯ್ ಶರ್ಶರ್ ಪ್ರಸಾದ್ ಆ್ಯಂಡ್ ಆಲ್ಸೋ ಪ್ರೊಫೆಸರ್ ಪಿ ವೆಂಕಟರಾಮಯ್ಯ ಅವರು. ಅದಾದ ನಂತರ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸುಮಾರು 3 ಕೋಟಿಗೂ ಹೆಚ್ಚು ಪ್ರಾಜೆಕ್ಟ್ಗಳನ್ನು ನಾವು ತರಿಸಿದ್ದೀವಿ. ಮೊದಲಿಗೆ ಪ್ರೊಫೆಸರ್ ದೇವಪ್ರಸಾದ್ ಆಗ್ಬೋದು, ಇಲ್ಲ ಪ್ರೊಫೆಸರ್ ಬೆಳಗಲೆ ಆಗ್ಬೋದು, ಪ್ರೊಫೆಸರ್ ರಾಜು ಆಗ್ಬೋದು, ನಾವು ಮತ್ತು ಪ್ರೊಫೆಸರ್ ಶ್ರೀಕಂಠ ಸ್ವಾಮಿ, ಸೊ ಎಲ್ಲರೂ ಒಂದು ಅಸೋಸಿಯೇಷನ್ ಮೇಲೆ ಆಮೇಲೆ ಒಂದು ಇಂಟ್ರೆಸ್ಟ್ ಮೇಲೆ ಸುಮಾರು ಸಾಧನೆ ಆಗಿದ್ದು ಸುಮಾರು 3-3.5 ಕೋಟಿಯಷ್ಟು ಪ್ರಾಜೆಕ್ಟ್ಸನ್ನು ತಂದು ಡಿಪಾರ್ಟ್ಮೆಂಟಲ್ಲಿ ಸುಮಾರು ಎಕ್ವಿಪ್ಮೆಂಟ್ಸ್, ಆ ಟೈಮ್ಗೆ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ, ಈಗ ಒಂದೊಂದು ಎಕ್ವಿಪ್ಮೆಂಟನ್ನ ಪಡೆದು ಆಮೇಲೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ರೆಕಗ್ನೈಸ್ ಆಗೋ ಥರ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ ಕೂಡ. ಆಮೇಲೆ ನಮಗೆ 2016-17 ಈ ಏರ್ ಪೊಲ್ಯೂಷನ್ ವಾಯುಮಾಲಿನ್ಯ ಅದರ ಬಗ್ಗೆ ಒಂದು ಪ್ರಬಂಧವನ್ನು UGC ಇದಕ್ಕೆ ಕಳಿಸಿದ್ವಿ. ಆವಾಗ ಅದನ್ನು ಸ್ಕ್ರೂಟ್ನಿ ಮಾಡಿ ಅದನ್ನು ಅಪ್ರೂವ್ ಮಾಡಿದರು ಟು ಡೂ ದಿ ಫರ್ದರ್ ರಿಸರ್ಚ್ ಇನ್ USA. ಅದು ನಮಗೆ CV ರಾಮನ್ ಫೆಲೋಶಿಪ್ ಅಂತ ಆಯಿತು. ಏನು 2016-17 ಒಂದು ವರ್ಷದ ಕಾಲ ನಾವು USA ಯೇಲ್ ಯೂನಿವರ್ಸಿಟಿಯಲ್ಲಿ ಇದ್ವಿ, ನ್ಯೂಯಾರ್ಕ್ ಹತ್ರ. ಸೊ ಅಲ್ಲಿ ಯಾವ ಥರ ವಾಯು ಮಾಲಿನ್ಯ ಆಗುತ್ತದೆ ಮತ್ತು ಯಾವ ಥರ ಅದನ್ನು ತಡೆಗಟ್ಟಬೋದು, ಯಾವ ಥರ ಕಾಂಪೋನೆಂಟ್ಸ್ ಅದರಲ್ಲಿದೆ, ಯಾವ ಥರ ಅದನ್ನು ಕಂಟ್ರೋಲಿಂಗ್ ಮೆಥಡ್ಸ್ ಇದಾವೆ, ಅದೆಲ್ಲ ಡೀಟೇಲ್ ಆಗಿ 1 ಇಯರ್ ಸ್ಟಡಿ ಮಾಡಿ ಅಲ್ಲಿಂದ ಒಂದು ಪ್ರಪೋಸಲ್ನ ರೆಡಿ ಮಾಡಿಸಿ ನಾವು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಕಳಿಸಿದ್ವಿ. ಸೊ ಅದು ನಮಗೆ ಸುಮಾರು 50 ಲಕ್ಷ ರೂಪಾಯಿ ಕೊಟ್ಟಿತು. ಸೊ ಟು ಡೂ ಆನ್ ದಿಸ್ ವಾಯು ಮಾಲಿನ್ಯ ಪರಿಸರ ಇನ್ ಇಂಡಿಯಾ ಬೈ ಟೇಕಿಂಗ್ ಡಿಫ್ರೆಂಟ್ ಪ್ಲೇಸಸ್ ಅಂತ ಮಾಡಿ ಅದಕ್ಕೆ 50 ಲಕ್ಷ ರೂಪಾಯಿ ಪ್ರಾಜೆಕ್ಟನ್ನು ಕೊಟ್ಟು ಆಮೇಲೆ ಅದನ್ನು ಕಂಟಿನ್ಯೂ ಮಾಡಿ ಒಳ್ಳೆ ಆರ್ಟಿಕಲ್ಸ್ ಬರೆದ್ವಿ, ಅದನ್ನು DST ಸಬ್ಮಿಟ್ ಮಾಡಿದ್ವಿ. ಅದೊಂದು ಸಕ್ಸಸ್ಫುಲ್ ಸ್ಟೋರಿ.
ಓಕೆ ಸರ್, ಹೀಗೆ ಮತ್ತಷ್ಟು ಸಾಧನೀಯ ಕಾರ್ಯಗಳು ನಿಮ್ಮ ವಿಭಾಗದಿಂದಾನು ಬರಲಿ ಅಂತ ಆಶಿಸ್ತಾ ಸರ್. ಈಗ ನೀವು ಹೇಳ್ತಾ ಇದ್ರಿ ಇಷ್ಟೆಲ್ಲ ಸಾಧನೆಗಳು ಮಾಡಬಹುದು, ಮಾಡಿದೀವಿ ಈ ತರ, ಇದನ್ನ ಕೇಳಿ ಕೆಲವು ವಿದ್ಯಾರ್ಥಿಗಳಿಗೆ ಅನ್ಸ್ಬೋದು ನಾನು ಈ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗ್ಬೇಕು, ನಾನು ಈ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ನಾನು ಏನಾದ್ರೂ ಸಾಧನೆ ಮಾಡ್ಬೇಕು ಈ ತರ ಅನ್ಸೋರ್ಗೆ, ಅವರು ನಿಮ್ಮ ವಿಭಾಗಕ್ಕೆ ಜಾಯ್ನ್ ಆಗ್ಲಿಕ್ಕೆ ಏನೆಲ್ಲ ಕ್ರೈಟೀರಿಯಾ ಇದೆ, ಅವ್ರಿಗೆ ಏನೇನ್ ಕ್ವಾಲಿಫಿಕೇಶನ್ಸ್ ಬೇಕು ಅನ್ನೋದಕ್ಕೆ ತಿಳಿಸ್ಕೊಡಿ.
ಮೇಡಮ್, ನಮ್ಮ ವಿಭಾಗಕ್ಕೆ ಅವರು ಜಾಯ್ನ್ ಆಗಬೇಕು ಅಂತಂದರೆ ಕನಿಷ್ಠ ಅವರಿಗೆ 50-55% ಸೈನ್ಸ್ ಸಬ್ಜೆಕ್ಟ್ ಇರಬೇಕು. ಎನಿ ಸೈನ್ಸ್ ಗ್ರ್ಯಾಜುಯೇಟ್, ಎನಿ ಸೈನ್ಸ್ ಗ್ರ್ಯಾಜುಯೇಟ್ ಕ್ಯಾನ್ ಅಪ್ಲೈ ಆ್ಯಂಡ್ ಥ್ರೂ ಸಿ ಇ ಟಿ. ನಮ್ಮಲ್ಲಿ ಸಪ್ರೇಟ್ ಪರಿಸರ ವಿಜ್ಞಾನಕ್ಕೆ ಒಂದು ಸಪ್ರೇಟು ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಎಮ್ ಎಸ್ ಸಿ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಸೊ ಆ ಎಕ್ಸಾಮ್ ಮುಖಾಂತರ ಅವರು ಯಾವುದೇ ಸೈನ್ಸ್ ಡಿಸಿಪ್ಲಿನ್ ಡಿಗ್ರಿ ಆಗಿದ್ದರೆ ದೇ ಕ್ಯಾನ್ ಎಲಿಜಿಬಲ್ ಟು ಬಿಕಮ್ ಎ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ ಇನ್ ಅವರ್ ಡಿಪಾರ್ಟ್ಮೆಂಟ್ ಆಗ್ಬೋದು. ಅದು ಲಾಸ್ಟ್ 2 ಇಯರ್ಸ್ ಹಿಂದೆ ನಾವೇನು ಮಾಡಿದ್ವಿ, ಅಧ್ಯಕ್ಷರ ಇದು ಸಬ್ಜೆಕ್ಟ್ ಮಂಡಳಿಯಲ್ಲಿ ಆಮೇಲೆ ಅಕಾಡೆಮಿಕ್ ಕೌನ್ಸಿಲ್ ಮೀಟಿಂಗಲ್ಲೂ ಅದನ್ನು ಪ್ರಸ್ತಾವನೆ ಮಾಡಿ ಆ ವಿಷಯ ಅಡಿಷನ್ ಟು ದಿಸ್ ಬಿ ಎಸ್ ಸಿ ಡಿಗ್ರಿ, ಈಗ ಫಾರೆಸ್ಟ್ರಿ ಎಮ್ ಎಸ್ ಸಿ ಬಿ ಡಿಗ್ರಿ ಮಾಡಿರ್ತಾರೆ ಅವ್ರಿಗೂ ಅವಕಾಶ ಇದೆ, ಆಮೇಲೆ ಅಗ್ರಿಕಲ್ಚರ್ ಬಿ ಎಸ್ ಸಿ ಮಾಡಿರ್ತಾರೆ ಅವ್ರಿಗೂ ಅವಕಾಶ ಇದೆ ನಮ್ಮಲ್ಲಿ, ಆಮೇಲೆ ಬಿ ಇ ಮಾಡಿರ್ತಾರೆ ಎನ್ವೈರಾನ್ಮೆಂಟಲ್ ಇಂಜಿನಿಯರಿಂಗ್ ಮಾಡಿರ್ತಾರೆ ಅವ್ರಿಗೂ ನಮ್ಮಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಸೊ ಫಾರೆಸ್ಟ್ರಿ ಮಾಡಿರ್ತಾರೆ ಫಾರೆಸ್ಟ್ರಿ ಸೈನ್ಸ್ ಅವ್ರಿಗೂ ಎನ್ವೈರಾನ್ಮೆಂಟಲ್ ಸೈನ್ಸ್ ಎಮ್ ಎಸ್ ಸಿ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಎನಿ ಸೈನ್ಸ್ ಡಿಗ್ರಿ ಪ್ಲಸ್ ಅಗ್ರಿಕಲ್ಚರ್ ಬಿ ಎಸ್ ಸಿ ಆ್ಯಂಡ್ ಆಲ್ಸೋ ಫಾರೆಸ್ಟ್ರಿ ಸೈನ್ಸ್ ಆ್ಯಂಡ್ ಆಲ್ಸೋ ದಿಸ್ ಏನು ವೆಟರ್ನರಿ ಬಿ ಎಸ್ ಸಿ ಎಲ್ಲರಿಗೂ ಬಿ ಇನ್ ಎನ್ವೈರಾನ್ಮೆಂಟಲ್ ಇಂಜಿನಿಯರಿಂಗ್ ಅವ್ರಿಗೂ ಕೊಟ್ಟಿದ್ವಿ.
ಓಕೆ ಸರ್. ಸರ್, ಎಲ್ರಿಗೂ ಒಂದೇನಿರುತ್ತೆ ಅಂದ್ರೆ ನಾವ್ ಏನ್ ಓದ್ತೀವೋ ಆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕು ಆತರ ಕೆಲವ್ರಿಗೆ ತಲೆಯಲ್ಲಿ ಕೂತ್ಬಿಟ್ಟಿರತ್ತೆ. ಈಗ ನಾವು ಈ ಅಧ್ಯಯನ ವಿಭಾಗ ಏನಿದೆ ನಿಮ್ದು ಪರಿಸರ ಅಧ್ಯಯನ ವಿಭಾಗ, ಇಲ್ಲಿ ಅವರು ಜಾಯ್ನ್ ಆದ್ಮೇಲೆ ಎಂ ಎಸ್ ಸಿ ಕಂಪ್ಲೀಟ್ ಆದ್ಮೇಲೆ ಪ್ಲೇಸ್ಮೆಂಟ್ಸ್ ಹೇಗಿರುತ್ತೆ ಸರ್ ಅವ್ರಿಗೆ?
ಮೇಡಮ್, ಇದನ್ನ ನಾವು ಈಗ ಪ್ರೆಸೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ಥಿಂಕ್ ಮಾಡ್ತಿರೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ ಥಿಂಕ್ ಮಾಡ್ತಿರೋದು, ಎನಿ ಇಟ್ ಇಸ್ ಎ ಇಂಟರ್ ಡಿಸಿಪ್ಲಿನರಿ ಸೈನ್ಸ್ ಅಂತ ಬಂದಾಗ ದೇ ವಿಲ್ ಗಿವ್ ಮೋರ್ ವೈಟೇಜ್ ಅಂಡ್ ಆಲ್ಸೋ ಮೋರ್ ಪ್ರಿಫರೆನ್ಸ್. ಇವನ್ ರಿಸರ್ಚ್ ಅಲ್ಲಿ ನೀವು ಅಬ್ರಾಡಲ್ಲಿ ತಗೊಂಡ್ರೆ ಪರಿಸರ ವಿಜ್ಞಾನಕ್ಕೆ ತುಂಬಾ ಆದ್ಯತೆ ಕೊಡ್ತಾ ಇದ್ದಾರೆ. ಆಮೇಲೆ ಇಂಡಿಯಾದಲ್ಲೂ ತಗೊಂಡು ಬೇರೆ ಪ್ಲೇಸಸ್ ಅಲ್ಲಿ ಸುಮಾರು ಕಡೆ ಇದನ್ನ ಡಿಮ್ಯಾಂಡ್ ಆಗ್ತಾ ಇದೆ. ಆಮೇಲೆ ಇವರು ಮಾಸ್ಟರ್ ಡಿಗ್ರಿ ತಗೊಂಡ್ರೆ 80-90% ಆಫ್ಟರ್ ಗೆಟಿಂಗ್ ದರ್ ಎಮ್ ಎಸ್ ಸಿ ಡಿಗ್ರಿ ಯಾರೂ ಕೆಲಸ ಇಲ್ಲ ಅಂತ ಬಂದಿಲ್ಲ ಇನ್ನು ಎಲ್ಲರಿಗೂ. ಈಗ ಎನ್ವೈರಾನ್ಮೆಂಟಲ್ ಆಫೀಸರ್ ಆಗಿ ಎಲ್ಲ ಇಂಡಸ್ಟ್ರೀಸಲ್ಲಿ ತಗೊಳ್ತಾರೆ, ಆಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಎನ್ವೈರಾನ್ಮೆಂಟಲ್ ಆಫೀಸರ್ ತಗೊಳ್ತಾರೆ. ಇನ್ನೊಂದು ಸೈಡು ರಿಸರ್ಚ್ ಅಲ್ಲಿ ಎಲ್ಲ ಈವನ್ ಬಾಟ್ನಿ ವಿಭಾಗದಲ್ಲೂ ಎನ್ವೈರಾನ್ಮೆಂಟಲ್ ಸೈನ್ಸ್ ಇಂಪಾರ್ಟೆನ್ಸ್ ಕೊಡ್ತಾರೆ. ಆಮೇಲೆ ರಿಸರ್ಚ್ ಅಲ್ಲೂ ತುಂಬ ಬೇರೆ ಕಂಟ್ರೀಸಲ್ಲೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಅದ್ರ ಜೊತೆಗೆ ಈ ಟೀಚಿಂಗು ಎಲ್ಲ ಕಾಲೇಜಲ್ಲೂ ಆಮೇಲೆ ಡಿಗ್ರಿ ಕಾಲೇಜಸ್ಸಲ್ಲೂ ಎನ್ವೈರಾನ್ಮೆಂಟಲ್ ಸ್ಟಡೀಸ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಎನ್ವೈರಾನ್ಮೆಂಟಲ್ ಸೈನ್ಸ್ ಆದಮೇಲೆ ಎನ್ವೈರಾನ್ಮೆಂಟಲ್ ಸೈನ್ಸ್ ಅವರೇ ಟೀಚ್ ಮಾಡಬೇಕು ಅಂತ ಒಂದು ಇದು ಮಾಡಿದ್ದೀವಿ, ರೂಲ್ ಮಾಡಿದ್ದೀವಿ. ಅದು ನಮ್ಮ ಯೂನಿವರ್ಸಿಟಿ ಕಡೆಯಿಂದನೂ ಒಂದು ಆದೇಶ ಬಂದಿದೆ. ಸೊ ಅದರ ಪ್ರಕಾರ ಅವರು ಎಮ್ ಎಸ್ ಸಿ ಎನ್ವೈರಾನ್ಮೆಂಟಲ್ ಸೈನ್ಸ್ ತಗೊಂಡ್ರೆ ಮ್ಯಾಕ್ಸಿಮಮ್ ಅವರಿಗೆ 80-90% ಎಲ್ಲರೂ ಅವರು ಏನೋ ಒಂದು ಕೆಲಸದಲ್ಲಿ ಇಲ್ಲ ಎನ್ ಜಿ ಒನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡ್ತಾ ಇದ್ದಾರೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಅಲ್ಲಿ ಮಾಡ್ತಾವ್ರೆ, ಇಂಡಸ್ಟ್ರೀಸಲ್ಲಿ ಮಾಡ್ತಾವ್ರೆ. ಪ್ರತಿಯೊಂದು ಇಂಡಸ್ಟ್ರಿಗೂ ಒಬ್ಬ ಎನ್ವೈರಾನ್ಮೆಂಟಲ್ ಆಫೀಸರ್ ಬೇಕಲ್ಲಿ ಈಗ, ಅದರಿಂದ ಇದರಲ್ಲಿ ಅಷ್ಟೇ ವೈಡ್ ಅಪ್ಲಿಕೇಶನ್ಸ್ ಇದೆ.
ಓಕೆ ಸರ್, ಬಹಳ ಸಂತೋಷ ಆಯ್ತು. ಎಷ್ಟು ವೈಡ್ ರೇಂಜ್ ಆಫ್ ಆಪರ್ಚುನಿಟೀಸ್ ಇದೆ ವಿದ್ಯಾರ್ಥಿಗಳಿಗೆ ಅಂತ ತಿಳಿದು. ಸರ್, ಹಾಗೆ ಈಗ ಎಮ್ ಎಸ್ ಸಿ ಆದ್ಮೇಲೆ ಕೆಲವರು ಕೆಲ್ಸಕ್ಕೆ ಹೋಗಕ್ ಇಷ್ಟಪಡ್ತಾರೆ, ಅದ್ರ ಬಗ್ಗೆ ಈಗ ನಾವು ತಿಳ್ಕೊಂಡ್ವಿ. ಎಮ್ ಎಸ್ ಸಿ ಮುಗಿದ್ಮೇಲೆ ನನಗೆ ಇನ್ನೂ ಕಲಿಯೋ ಆಸೆ ಇದೆ, ನಾನು ಇದೇ ವಿಷಯದಲ್ಲಿ ಪಿ ಎಚ್ ಡಿ ಮಾಡ್ಬೇಕು, ಆತರನೂ ಕೆಲವರಿಗೆ ಇದಿರತ್ತೆ. ಪಿ ಎಚ್ ಡಿ ಮಾಡ್ಬೇಕು ಅಂದ್ರೆ ಆ ವಿದ್ಯಾರ್ಥಿಗಳು ಏನೇನ್ ಅನುಸರಿಸಬೇಕಾಗತ್ತೆ ಸರ್?
ಪಿ ಎಚ್ ಡಿ ಮಾಡ್ಬೇಕಾದ್ರೆ ಫಸ್ಟ್ ಗೆ ಅವರು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಒಂದು ಪಾಸ್ ಆಗಿರಬೇಕು ಒಂದು, ಇಲ್ಲಾಂದ್ರೆ ಪಿ ಎಚ್ ಡಿ ಎಂಟ್ರೆನ್ಸ್ ಕನ್ಸರ್ನ್ ಯೂನಿವರ್ಸಿಟೀಸ್ ಅಲ್ಲಿ ಎಂಟ್ರೆನ್ಸ್ ಅಂತ ಒಂದು ಮಾಡ್ತಾರೆ, ಅದರ ಅಂದಾನು ಥ್ರೂ ಬರ್ಬೋದು. ಇಲ್ಲ ಅಂದರೆ ಅವ್ರಿಗೆ ಯು ಜಿ ಸಿ ಸಿ ಎಸ್ ಆರ್ ಎಕ್ಸಾಮ್ ಪಾಸ್ ಆದ್ರೂ ಅವ್ರು ಡೈರೆಕ್ಟ್ ಎಲ್ಲಿ ಬೇಕಾದರೂ ಪಿ ಎಚ್ ಡಿ ಸಿಸ್ಟ್ ಮಾಡ್ಬೋದು. ಬಟ್ ಎನ್ವೈರಾನ್ಮೆಂಟಲ್ ಸೈನ್ಸಲ್ಲಿ ಪಿ ಎಚ್ ಡಿ ತಗೋಬೇಕು ಅಂದರೆ ಆಲ್ ಯೂನಿವರ್ಸಿಟೀಸು ಪಿ ಎಚ್ ಡಿ ಎನ್ವೈರಾನ್ಮೆಂಟಲ್ ಸೈನ್ಸಸ್ ಡಿಪಾರ್ಟ್ಮೆಂಟ್ಸ್ ಇದಾವೆ, ಆಮೇಲೆ ಇಂಡಿಯನ್ಸ್ ಆಫ್ ಸೈನ್ಸಲ್ಲೂ ಇದೆ, ಅದೇ ಥರ ಸಿ ಎಫ್ ಟಾರಲ್ಲೂ ಇದೆ. ಸೊ ಎನ್ವೈರಾನ್ಮೆಂಟಲ್ ಸೈನ್ಸ್ ನೀರಿ ಇದೆ, ನ್ಯಾಷನಲ್ ಎನ್ವೈರಾನ್ಮೆಂಟಲ್ ರಿಸರ್ಚ್ ಸೆಂಟರ್ ಇದೆ, ಅದೇ ಥರ ಬೇರೆ ಬೇರೆ ಸೆಂಟರ್ಸ್ ಎಲ್ಲ. ಈ ಪಿ ಎಚ್ ಡಿ ಎನ್ವೈರಾನ್ಮೆಂಟಲ್ ಸೈನ್ಸ್ ಆಗಿರೋರಿಗೆ ಪಿ ಎಮ್ ಎಸ್ ಸಿ ಎನ್ವೈರಾನ್ಮೆಂಟಲ್ ಸೈನ್ಸ್ ಆಗಿ ಎನ್ ಇ ಟಿ ಆಗಿರೋರಿಗೆ ತುಂಬ ಸ್ಕೋಪ್ ಇದೆ ರಿಸರ್ಚ್ ಮಾಡೋಕ್ಕೆ ಮುಂದೆ. ಅದು ಅವರು ಸುಮಾರು ಜನ ಇದನ್ನ ಫೆಲೋಶಿಪ್ ಕೊಡ್ತಾರೆ, ಈಗ ನ್ಯಾಷನಲ್ ಇಂಟರ್ನ್ಯಾಷನಲ್ ಫೆಲೋಶಿಪ್ ಇದೆ, ಅದೇ ಥರ ಹೊರಗಡೆನೂ ತುಂಬ ಇಂಪಾರ್ಟೆನ್ಸ್ ಇದೆ ಇವರಿಗೆ. ಈಗ ಒಂದು ಎರಡು ಪೇಪರ್ ಆದರೆ ಏನು ಇಂಪ್ಯಾಕ್ಟ್ ಫ್ಯಾಕ್ಟರ್ ಫೈವ್ ಇದ್ದು ಫೋರ್ ಇದ್ರೆ ಅವ್ರಿಗೆ ಅಬ್ರಾಡಲ್ಲಿ ಈಸಿಯಾಗಿ ಕೆಲಸ ಸಿಗುತ್ತೆ ಪಿ ಡಿ ಎಫ್ ಆಗಿ. ಈಗ ನಾನು ಹೋಗಿದ್ದ ಕಡೆನೆ ಯೇಲ್ ಯೂನಿವರ್ಸಿಟಿ ನಂಬರ್ ಒನ್ ಇನ್ ದ ವರ್ಲ್ಡ್ ಸೆಕೆಂಡ್ ಪ್ಲೇಸಲ್ಲಿ ಇತ್ತು, ಮೊದಲು ಈಗ ಒನ್ ಆಗಿದೆ. ಅದರಲ್ಲಿ ಎನ್ವೈರಾನ್ಮೆಂಟಲ್ ಸೈನ್ಸ್ ಪಿ ಡಿ ಜಸ್ಟ್ ಟೂ ಪೇಪರ್ಸ್ ಆಗಿದ್ರೆ ಅವ್ರಿಗೆ ಪಿ ಡಿ ಎಫ್ಗೆ ಪಾಸಿಬಿಲಿಟೀಸ್ ಇತ್ತು. ಅದರಲ್ಲಿ ಸುಮಾರು ಅವಕಾಶಗಳಿದೆ ಮೇಡಮ್. ಪರಿಸರ ವಿಚಾರ ಇದೆ, ದೋ ಇಟ್ ಇಸ್ ಎ ಇಂಟರ್ ಡಿಸಿಪ್ಲಿನರಿ ಆ್ಯಂಡ್ ಆಲ್ಸೋ ಮಲ್ಟಿ ಡಿಸಿಪ್ಲಿನರಿ ಆಸ್ಪೆಕ್ಟ್, ದೇ ಹ್ಯಾವ್ ಮೋರ್ ಪ್ರಿಫರೆನ್ಸ್ ಆ್ಯಂಡ್ ದೇ ವಿಲ್ ಗಿವ್ ಮೋರ್ ವೈಟೇಜ್ ಇನ್ ಔಟ್ ಸೈಡ್.
ಸರ್, ಈಗ ಕೊನೆಯದಾಗಿ ನಿಮ್ಮ ವಿಭಾಗದ ಮುಂದಿನ ಗುರಿಗಳು ಮತ್ತು ಧ್ಯೇಯಗಳು ಏನೇನಿದೆ ಅನ್ನೋದನ್ನ ನಮ್ಮ ರೇಡಿಯೋ ಮಾನಸ ಮೂಲಕ ತಿಳಿಸ್ಕೊಡಿ.
ಖಂಡಿತ ಮೇಡಮ್. ಸುಮ್ಮ ನಮ್ಮ ಡಿಪಾರ್ಟ್ಮೆಂಟ್ಗೆ ಅಟ್ ಪ್ರೆಸೆಂಟ್ ಒಂದು ಕೋರ್ಸ್ ಇದೆ ಮೇಡಮ್, ಮೇಸಿ ಪ್ರೋಗ್ರಾಮ್. ವಿ ಆರ್ ಪ್ಲಾನಿಂಗ್ ಟು ಇನ್ಕ್ರೀಸ್ ಒನ್ ಮೋರ್ ಕೋರ್ಸ್, ಒಂದು ಡಿಪ್ಲೊಮಾ ಮಾಡಬೇಕು ಅಂತ. ಆಮೇಲೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಒಂದು ಎರಡು ಮಾಡಬೇಕು ಅಂತ. ಅದಾದಮೇಲೆ ಒಂದು ಸೆಂಟರ್ ಫಾರ್ ಫೈಟೋರಿಮಿಡಿಯೇಷನ್ ತೆಗಿಬೇಕು ಅಂತ ಒಂದು ಉದ್ದೇಶ ಇದೆ. ಈ ಎಮ್ ಎಸ್ ಸಿ ಜೊತೆಗೆ ಅವ್ರಿಗೆ ಟ್ರೈನಿಂಗ್ ಅಪ್ರೋಚ್ ಇರಬೇಕು, ಆಮೇಲೆ ಫೀಲ್ಡ್ ಓರಿಯೆಂಟೆಡ್ ರಿಸರ್ಚ್ ಮಾಡಿಸ್ಬೇಕು, ಅದ್ರ ಜೊತೆಗೆ ಒಂದೋ ಎರಡೋ ಡಿಪ್ಲೊಮಾ ಕೋರ್ಸಸ್ ಮಾಡಬೇಕು ಅಂತಲೂ ನಮ್ಮ ಮೇನ್ ಉದ್ದೇಶ ಇದೆ. ಮುಂದೆ ನಾವು ಮಾಡೋಣ ಅಂತಾನೆ ಇದ್ದೀವಿ, ಅದಕ್ಕೆ ಸಹಕಾರ ಬೇಕಾಗ್ತದೆ.
ಖಂಡಿತ ಸರ್, ನಿಮ್ಮ ಎಲ್ಲ ಉದ್ದೇಶಗಳು ಆಸೆಗಳು ಆದಷ್ಟು ಬೇಗ ಈಡೇರಲಿ ಅನ್ನೋದೇ ನಮ್ಮ ಕಡೆಯಿಂದ, ನಾವು ಕೂಡ ಬಯಸ್ತೀವಿ. ಈವರೆಗೂ ನಮ್ಮ ರೇಡಿಯೋ ಮಾನಸ. ಸರ್, ನಮ್ಗೆ ಇನ್ನೊಂದು ಬಹಳ ಹೆಮ್ಮೆ ವಿಷಯ ಏನು ಅಂದ್ರೆ, ನಿಮ್ಗೆ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಅಂತ ಕೂಡ ಬಂದಿದೆ, ಸೀನಿಯರ್ ಸೈಂಟಿಸ್ಟ್ ಅವಾರ್ಡ್ ಅಂತ ಕೂಡ ಬಂದಿದೆ. ಈ ಎರಡನ್ನೂ ನೀವು ಪಡ್ಕೊಂಡಿರೋದ್ರಿಂದ ನಿಮ್ಮ ಅನುಭವ ಹೇಗಿದೆ? ಈ ಎರಡು ಅವಾರ್ಡ್ ಬಂದ ಮೇಲೆ ನಿಮ್ಗೆ ಅನುಭವಗಳನ್ನ ನೀವು ನಮ್ಮೊಟ್ಟಿಗೆ ಹಂಚ್ಕೋಬಹುದು.
ಯಂಗ್ ಸೈಂಟಿಸ್ಟ್ ಅವಾರ್ಡು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ 2009 ಅಲ್ಲಿ ಅವಾರ್ಡ್ ಮಾಡಿತು. ನಮ್ದು ಮೊದಲು ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದು ಇಂಪ್ಯಾಕ್ಟ್ ಆಫ್ ಇಂಡಸ್ಟ್ರಿಯಲ್ ಇನ್ಫ್ಲೂಯೆನ್ಸ್, ಬಿಕಾಸ್ ಈಗ ನಮಗೆ ಕಾವೇರಿ ಅನ್ನೋದು, ಕಾವೇರಿ KRS ತುಂಬ ಪವಿತ್ರವಾದ ಜಾಗ. ಆಮೇಲೆ ಕಾವೇರಿ ನೀರು ಎಲ್ಲರಿಗೂ ಕುಡಿಯೋಕ್ಕೆ ಅಂತ ಬೇರೆ ಬೇರೆ ಪರ್ಪಸ್ಗೆಲ್ಲ ಯೂಸ್ ಮಾಡ್ತೀವಿ. ಅದರ ಪರಿಣಾಮ ಅದರಿಂದ ಆ ಕಾವೇರಿ ನೀರಿಂದ ನಮ್ಮಲ್ಲಿ ಸುಮಾರು ಇಂಡಸ್ಟ್ರೀಸ್ ಬಂದಿದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಈ ಇದ್ರದ್ದು ನೀವು ತಗೊಂಡಾಗ, ಯಾವುದು ಶ್ರೀರಂಗಪಟ್ಟಣ ಏರಿಯಾದ ತಗೊಂಡಾಗ ವಿಶ್ವ ಇದು ಬಿಗ್ಗೆಸ್ಟ್ ಕೆನಾಲ್ ಇದೆ, ವಿಶ್ವೇಶ್ವರಯ್ಯ ಕೆನಾಲ್ ಅಂತ. ಸೊ ಅದರಲ್ಲಿ ನಾನು ಸುಮಾರು 2-3 ವರ್ಷ ಕಂಟಿನ್ಯೂಸ್ ಆಗಿ ಈ ನ್ಯೂಸ್ ಪೇಪರ್ ಕಟ್ಟಿಂಗ್ಸನ್ನು ಉಪಯೋಗಿಸ್ತಾ ಇದ್ದೆ, ನೋಡ್ತಾ ಇದ್ದೆ ಸೈನ್ಸಲ್ಲಿ ಏನಾಗುತ್ತೆ. ಸೊ ಅದರಲ್ಲಿ ಪ್ರತಿಯೊಂದು ಕಡೆಯೂ ಬಿಕಾಸ್ ಆಫ್ ದಿಸ್ ಕಾವೇರಿ ರಿವರ್ ವಿಚ್ ರೀಚ್ ಟು ದಿ ಯಾವುದು ಮೆಟ್ಟೂರ್ ಡ್ಯಾಮ್, ಸುಮಾರು ಅಬೌಟ್ 175 kilometers ಸ್ಪ್ಯಾನಲ್ಲಿ ಆ ವಿಶ್ವೇಶ್ವರಯ್ಯ ಕೆನಾಲ್ ಹೋಗ್ತಾ ಇತ್ತು. ಪ್ರತಿಯೊಂದು ಊರಲ್ಲಿ ಗಂಡೆ ಹೊಸಲಿ ತಗೊಳ್ಳಿ, ಆಮೇಲೆ ಶ್ರೀರಂಗಪಟ್ಟಣ ಏರಿಯಾ, ಆ ಬೇರೆ ಬೇರೆ ಪ್ಲೇಸಸ್ ಎಲ್ಲ ದಿನ ಪೇಪರಲ್ಲಿ ಬರೋದು ಬಿಕಾಸ್ ಆಫ್ ವಾಟರ್ ಪೊಲ್ಯೂಷನ್, ದ ಅನಿಮಲ್ಸ್ ಆರ್ ಡೈಡ್ ಬಿಕಾಸ್ ಆಫ್ ವಾಟರ್ ಪೊಲ್ಯೂಷನ್, ದಟ್ ಏರಿಯಾ ಸಫರ್ಡ್ ಎ ಲಾಟ್ ಅಂತ ಬರ್ತಿತ್ತು. ಸೊ ವಾಟ್ ಟು ಡೂ ಅಂತ ನಾನೇನು ಮಾಡಿದೆ, ಆ ಪೇಪರ್ಸ್ ಕಟ್ಟಿಂಗ್ಸನ್ನೆಲ್ಲ ಕಲೆಕ್ಟ್ ಮಾಡಿ ಆ ಈ ಗೆಂಡೆ ಹೊಸಲಿಯಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತು, ಆಮೇಲೆ ಒಂದು ಏನು ಡಿಸ್ಟಿಲರಿ ಇಂಡಸ್ಟ್ರಿ ಇತ್ತು. ಸೊ ಇದರಿಂದ ತುಂಬ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಎಲ್ಲ ಇದ್ದಾಗ ಅದ್ರ ಮೇಲೆ ಒಂದು ಪ್ರಬಂಧವನ್ನು ಬರೆದ್ವಿ. ಆ ಪ್ರಬಂಧ ಬರೆದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಬ್ಮಿಟ್ ಮಾಡಿದೆ. ಸೊ ಅವಾಗ ನಮಗೆ ಅದನ್ನು ಸ್ಕ್ರೂಟ್ನಿ ಮಾಡಿ ದೇ ಕಾಲ್ಡ್ ಫಾರ್ ಪ್ರೆಸೆಂಟೇಷನ್ ಡೆಲ್ಲಿನಲ್ಲಿ ಕಳಿಸಿದ್ರು. ಸೊ ಅವಾಗ ನಾನು ಇಂಡಸ್ಟ್ರಿಯಲ್ ಇಂಪ್ಯಾಕ್ಟ್ ಆಫ್ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಆನ್ ಹೈಡ್ರೋಬಯಾಂಟ್ಸ್, ಪರ್ಟಿಕ್ಯುಲರ್ಲಿ ನೀರಿನ ಅನಿಮಲ್ಸ್ ಅಂದರೆ ಹೈಡ್ರೋಬಯಾಂಟ್ಸ್ ವಾಟರಲ್ಲಿ ವಾಸ ಮಾಡುವಂಥ ಅನಿಮಲ್ಸ್ಗೆ ಏನು ತೊಂದರೆ ಆಗ್ತದೆ ಅಂತ ಒಂದು ಪ್ರಬಂಧ ನಂದು. ಸೊ ಅದನ್ನು ಪ್ರೆಸೆಂಟೇಷನ್ ಮಾಡಿದಾಗ ದೇ ಆರ್ ಅಪ್ರಿಷಿಯೇಟೆಡ್ ಆ್ಯಂಡ್ ಆಮೇಲೆ ಅವ್ರು ಏನು ಮಾಡಿದ್ರು, ನೀವು ಒಬ್ಬ ಮೆಡಿಕಲ್ ಡಾಕ್ಟರ್ನ ತಗೊಳ್ಳಿ, ಆಮೇಲೆ ಇನ್ನೊಬ್ಬ ವೆಟರ್ನರಿ ಡಾಕ್ಟರ್ನ ತಗೊಳ್ಳಿ, ಬಿಕಾಸ್ ಅನಿಮಲ್ಸ್ ತೊಗ್ತಾ ಇದ್ದಾವೆ ಅಂದರೆ ನಾವು ಮೆಡಿಕಲ್ ಫೀಲ್ಡಲ್ಲಿ ಇರೋರನ್ನು ಇದು ಮಾಡೋಕ್ಕಾಗಲ್ಲ, ಹ್ಯೂಮನ್ ಬೀಯಿಂಗ್ಸ್ಗೆ ತೊಂದರೆ ಆಗಿದೆ ಅಂದರೆ ಇವರಿಗೆ ನಾವು ಇದು ಮಾಡೋಕ್ಕಾಗಲ್ಲ. ಇಬ್ಬರ ಸಹಾಯದೊಂದಿಗೆ ಶ್ರೀರಂಗಪಟ್ಟಣ ಹಾಸ್ಪಿಟಲ್ ಒಂದು, ಆಮೇಲೆ ವೆಟರ್ನರಿ ಹಾಸ್ಪಿಟಲ್ಸ್ ತಗೊಂಡು ಅದರಲ್ಲಿ ನೀವು ಮತ್ತೆ ರೀಸಬ್ಮಿಟ್ ಮಾಡಿ ಅಂತ ಕೊಟ್ಟರು. ಯಾವುದು ಇಂಪ್ಯಾಕ್ಟ್ ಆಫ್ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಆರ್ ಹೈಡ್ರೋಬಯಾಂಟ್ಸ್ ಅಂತ ಕೊಟ್ಟಾಗ ಹೈಡ್ರೋಬಯಾಂಟ್ಸ್ ಅಂತ ಇದ್ದಾಗ ಇದನ್ನು ನೀವು ಬೇರೆ ಬೇರೆ ಅನಿಮಲ್ಸ್ ತೋರಿಸಿರೋದು ಅದನ್ನು ಕೊಡಿ ಅಂತ ಅಂದರು. ಸೊ ಅದನ್ನು ರೀಸಬ್ಮಿಟ್ ಮಾಡಿ ಪ್ರೆಸೆಂಟೇಷನ್ ಮಾಡಿದ್ವಿ. ಸೊ ಇಟ್ ವಾಸ್ ಸ್ಯಾಂಕ್ಷನ್ಡ್ ನಿಯರ್ಲಿ ಅಬೌಟ್ 28 lakhs. ಸೊ ಅದರಲ್ಲಿ ನಾವೇನು ಮಾಡಿದ್ವಿ, ಹೌ ದಿಸ್ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಇಂಪ್ಯಾಕ್ಟ್ ಆನ್ ಹೈಡ್ರೋಬಯಾಂಟ್ಸ್ ಅಂತ, ಒಂದು ಪರ್ಟಿಕ್ಯುಲರ್ಲಿ ಜೂ ಪ್ಲಾಂಕ್ಟನ್ಸು, ಫೋಟೋ ಪ್ಲಾಂಕ್ಟನ್ಸು, ಅದ್ರ ಕ್ಲಾಸಿಫಿಕೇಷನು, ಅದರದ್ದು ಬಯೋಡೈವರ್ಸಿಟಿ, ಅದರದ್ದು ಸ್ಟಾಟಿಸ್ಟಿಕಲ್ ಎಲ್ಲ ಮಾಡಿದ್ವಿ. ಆಮೇಲೆ ಟೇಕಿಂಗ್ ದ ಹೆಲ್ಪ್ ಆಫ್ ವೆಟರ್ನರಿ ಡಾಕ್ಟರ್ ಆ್ಯಂಡ್ ಆಲ್ಸೋ ಮೆಡಿಕಲ್ ಇನ್ಫಾರ್ಮೇಷನ್ ಇನ್ ದಟ್ ಏರಿಯಾ, ಅದನ್ನು ಸಪ್ರೇಟಾಗಿ ಮಾಡಿ ಅದನ್ನು ಆ ಬೇಸಿಸ್ ಮೇಲೆ ಅವರು ಈ ಯಂಗ್ ಸೈಂಟಿಸ್ಟ್ ಅವಾರ್ಡನ್ನು ಡಿಕ್ಲೇರ್ ಮಾಡಿದ್ರು. ಒಂದು ಸೀನಿಯರ್ ಸೈಂಟಿಸ್ಟ್ ಮೇಡಮ್, ಸೀನಿಯರ್ ಸೈಂಟಿಸ್ಟ್ದು ನಮ್ಮ ಪ್ರೆಸೆಂಟೇಷನ್ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನಲ್ಲಿ ಮಾಡಿದ್ವಿ. ಅದು ಮೇನ್ಲಿ ಆನ್ ಫಿಶ್ ಡೈವರ್ಸಿಟಿ. ಈಗ ಇಂಡಸ್ಟ್ರಿಯಲ್ ಏರಿಯಾ ತಗೊಂಡ್ರೆ ಈಗ ಈ ಕಡೆ ಕಬಿನಿ ರಿವರ್ ಇದೆ, ಆಮೇಲೆ ನಂಜನಗೂಡು ಇದೆ. ಸೊ ಕಬಿನಿ ರಿವರು ಇಂಪ್ಯಾಕ್ಟ್ ಆನ್ ಫಿಶ್ ಡೈವರ್ಸಿಟಿ ಆ್ಯಂಡ್ ಫಿಶ್ ಇಂಪ್ಯಾಕ್ಟ್ ಆನ್ ಫಿಶ್ ಡೈವರ್ಸಿಟಿ ಮೇಲೆ ಮಾಡಿದ್ವಿ. ಸೊ ಅದನ್ನು ಪ್ರೆಸೆಂಟೇಷನ್ ಮಾಡಿದಾಗ ಈ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸು ಹೌದೇ ನಂಬರ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ದಿಸ್ ವೈಲ್ಡ್ ಅನಿಮಲ್ಸ್, ಅದು ದೋ ಇಟ್ ಈಸ್ ಎ ಎಂಡಮಿಕ್ ಸ್ಪೀಸೀಸ್ ಬಿಕಾಸ್ ಆಫ್ ಇಂಟ್ರೊಡ್ಯೂಸಿಂಗ್ ದಿಸ್ ಎಕ್ಸೋಟಿಕ್ ಸ್ಪೀಸೀಸ್. ಈಗ ಎಕ್ಸೋಟಿಕ್ ಸ್ಪೀಸೀಸ್ ಅಂದರೆ ಬೇರೆ ಕಡೆಯಿಂದ ಬೇರೆ ಕಂಟ್ರಿಯಿಂದ ಕಮರ್ಷಿಯಲ್ ಪರ್ಪಸ್ಸು ಇಂಟ್ರೊಡ್ಯೂಸ್ ಮಾಡಿದ್ದು. ಫಾರ್ ಎಕ್ಸಾಂಪಲ್ ಕಟ್ಲಾ ಫಿಶ್ ಆಗ್ಬೋದು, ಇಲ್ಲ ಈ ಲೋಬಿಯ ರಹಿತ ಆಗ್ಬೋದು, ಇದೆಲ್ಲ ಈ ಫುಡ್ಗೋಸ್ಕರ ಆಮೇಲೆ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಆ ಆನಿಮಲ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಬೇರೆ ಕಂಟ್ರೀಸಿಂದ ಬೇರೆ ಇದರಿಂದ, ನಾಟ್ ಫಾರ್ ಎಕ್ಸೋಟಿಕ್, ದಟ್ ಈಸ್ ಎಕ್ಸೋಟಿಕ್ ಸ್ಪೀಸೀಸ್, ಇವು ಎಂಡೆಮಿಕ್ ಸ್ಪೀಸೀಸ್ನ ಮೇಲೆ ಇಂಪ್ಯಾಕ್ಟ್ ಮಾಡಿತು. ಸೊ ಆ ಫಿಶ್ ಏನು ಮಾಡಿತು, ಈ ಅನಿಮಲ್ಸ್ ಮೇಲೆ ತುಂಬ ಡಾಮಿನೇಟ್ ಮಾಡಿ ಈ ನಂಬರ್ ಕಮ್ಮಿ ಆಗ್ತಾ ಬಂತು. ಯಾವುದು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರ್ತಾವಲ್ಲ ಆ ನಂಬರ್ ಎಲ್ಲ ಕಮ್ಮಿ ಆಯಿತು ವೈಲ್ಡ್ ಅನಿಮಲ್ಸ್ನ, ಎಂಡೆಮಿಕ್ ಸ್ಪೀಸೀಸ್ ಕಮ್ಮಿ ಆದಾಗ. ಸೊ ಈ ಇಂಪ್ಯಾಕ್ಟ್ ಯಾವ ಥರ ಆಯಿತು ಅಂದರೆ ಬಿಕಾಸ್ ಆಫ್ ದಿಸ್ ಹೈಡ್ರೋಬಾ ಇದು ಎಫ್ಲೂಯೆಂಟ್ಸು, ಆಮೇಲೆ ವಾಟರ್ ಪೊಲ್ಯೂಷನು, ಇನ್ ಆ್ಯಂಡ್ ಅರೌಂಡ್ ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾ ಅಂತ ತಗೊಂಡ್ವಿ. ಸೊ ಅದನ್ನು ಪ್ರೆಸೆಂಟೇಷನ್ ಮಾಡಿದಾಗ ಇದು ಈ ಅವಾರ್ಡು ನಮಗೆ ಸಿಕ್ತು, ಇಂಪ್ಯಾಕ್ಟ್ ಆಫ್ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಆನ್ ಫಿಶ್ ಡೈವರ್ಸಿಟಿ ಆ್ಯಂಡ್ ಫಿಶ್ ಇಂಪ್ಯಾಕ್ಟ್ ಅಂತ ಮಾಡಿದ್ವಿ.
ಬಹಳ ಸಂತೋಷ ಸರ್, ಹೀಗೆ ನಿಮಗೆ ಹಲವಾರು ಪ್ರಶಸ್ತಿಗಳು ಬರ್ತಾ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸರ್, ಹಾಗೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಪ್ರಸ್ತುತ ಯಾವ್ಯಾವ ಥರದ ಸಂಶೋಧನೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರೇಡಿಯೋ ಮಾನಸ ಕೇಳುಗರಿಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೋದಾ?
ಖಂಡಿತ ಮೇಡಮ್. ಮೇಡಮ್, ನಮ್ಮ ಈಗ ಅಟ್ ಪ್ರೆಸೆಂಟ್ ನಮ್ಮಲ್ಲಿ ಮೂರು ಥರ ಪ್ರಾಜೆಕ್ಟ್ಸ್ನ ಮೂರು ಏರಿಯಾದಲ್ಲಿ ಇಂಪಾರ್ಟೆಂಟ್ ಆಗಿ ರಿಸರ್ಚ್ ನಡೀತಾ ಇದೆ. ಒಂದು ಎನ್ವೈರಾನ್ಮೆಂಟಲ್ ಮೈಕ್ರೋಬಯಾಲಜಿ ಆಸ್ಪೆಕ್ಟ್ಸು, ಮೈಕ್ರೋಬಯಾಲಜಿಕಲ್ ಡೈವರ್ಸಿಟಿ ನೋಡ್ತಾ ಇದ್ದಾರೆ. ಇನ್ನೊಂದು ವಾಯು ಮಾಲಿನ್ಯ ಬಗ್ಗೆ ರಿಸರ್ಚ್ ನಡೀತಾ ಇದೆ. ಸೊ ಹೌದ್ ಇಸ್ ಇಂಡಸ್ಟ್ರಿಯಲ್ ಏನು ಇಂಡಸ್ಟ್ರೀಸಿಂದ ಆಗ್ಬೋದು, ಇಲ್ಲ ವೆಹಿಕಲ್ಸ್ ಟ್ರಾನ್ಸ್ಪೋರ್ಟಿಂದ ಆಗ್ಬೋದು, ಇಲ್ಲ ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸಿಂದ, ಈಗ ಬರ್ನಿಂಗ್ ಆಫ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ತಗೊಳ್ತಾರೆ. ಈ ಎಲ್ಲ ಇದರಿಂದ ಈ ಗ್ಯಾಸಿಯಸ್ ಪೊಲ್ಯೂಟೆಂಟ್ಸು ಹೆಂಗೆ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಏರ್ ಪೊಲ್ಯೂಟೆಂಟ್ಸು, ಆ ಮೇಜರ್ ಆರು ಇಂಪಾರ್ಟೆಂಟ್ ಏರ್ ಪೊಲ್ಯೂಟೆಂಟ್ಸ್ ಬರ್ತಾ ಇದ್ದಾವೆ. ಒಂದು ಪಾರ್ಟಿಕ್ಯುಲೇಟ್ ಮ್ಯಾಟರ್ ಬರ್ತಾ ಇದೆ, ಅದರಲ್ಲಿ PM 2.5 ಅಂತ ಹೇಳ್ಬೋದು, ಇಲ್ಲ PM 10 ಅಂತ ಹೇಳ್ಬೋದು, ಇಲ್ಲ PM 1 ಅಂತಲೂ ಹೇಳ್ಬೋದು. ಇದು ಮೂರು ಥರದ ಪಾರ್ಟಿಕ್ಯುಲೇಟ್ ಮ್ಯಾಟ್ರು ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗ್ತಾ ಇದೆ. ಇನ್ನೊಂದು ಕಡೆ ಈ ನೈಟ್ರೋಜನ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆಗ್ಬೋದು, ಸಲ್ಫರ್ ಡೈಆಕ್ಸೈಡ್ ಈ ಆಮ್ಲಮಲೆ ಅಂತ ಕರಿತೀವಿ ಆಸಿಡ್ ರೈನು, ಅದರಿಂದ ಸೆಕೆಂಡ್ರಿ ಏರ್ ಪೊಲ್ಯೂಟೆಂಟ್ಸು ಯಾವ ಥರ ಫಾರ್ಮೇಷನ್ ಆಗ್ತಾ ಇದೆ, ಆಮೇಲೆ ಆ ಆಕ್ಸೈಡ್ಸ್ ಆಫ್ ನೈಟ್ರೋಜನಿಂದ ಈ ಗ್ರೌಂಡ್ ಲೆವೆಲ್ ಓಜೋನ್ ಯಾವ ಥರ ಆಗ್ತಾ ಇದೆ, ಹೌ ದೇ ಆರ್ ಇಂಪ್ಯಾಕ್ಟಿಂಗ್ ಇನ್ ಟು ದಿ ಎನ್ವೈರನ್ಮೆಂಟ್ ಅನ್ನೋದನ್ನು ಕೂಲಂಕುಷವಾಗಿ ಈ ಆರು ಮೇಜರ್ ಏರ್ ಪೊಲ್ಯೂಟೆಂಟ್ಸ್ ಬಗ್ಗೆ ನಾವು ಸಪ್ರೇಟ್ ಇನ್ಸ್ಟ್ರೂಮೆಂಟ್ಸ್ ತರಿಸಿ ಈ DST ಸ್ಪಾನ್ಸರ್ಡ್ ಮಾಡಿರುವ ಎಕ್ವಿಪ್ಮೆಂಟ್ಸ್ ಸಹಾಯದಿಂದ ನಾವೇನು ಮಾಡ್ತಾಯಿದ್ವಿ, ಅನಾಲಿಸಿಸ್ ಮಾಡ್ತಾಯಿದ್ವಿ ಸಿಕ್ಸ್ ಏರ್ ಪೊಲ್ಯೂಟೆಂಟ್ಸು, ಸಿಕ್ಸ್ ಮೇಜರ್ ಏರ್ ಪೊಲ್ಯೂಟೆಂಟ್ಸ್ ಬಗ್ಗೆ, ಅದು ಕ್ಯಾರೆಕ್ಟರೈಸೇಷನ್ ಆಗ್ಬೋದು, ಇಲ್ಲ ಅದರದ್ದು ಕಂಪೋನೆಂಟ್ಸ್ ಏನಿರ್ಬೋದು ಅಂತ ಆಗ್ಬೋದು, ಇಲ್ಲಾಂದರೆ ಕಾಂಪೋಸಿಷನ್ ಆಫ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಯಾವ ಥರ ಬೇರೆ ಬೇರೆ ಪ್ಲೇಸಲ್ಲಿ ಆಗ್ತಾಯಿದೆ ಅಂತ ಅನ್ನೋದು ನಾವು ಮಾಡ್ತೀವಿ. ಈಗ ನಮ್ಮ ಮೈಸೂರನ್ನ ನಾವು ಮೂರು ಭಾಗ ಮಾಡಿದ್ವಿ, ಮೂರು ಜೋನ್ಸ್ ಅಂತ ಮಾಡಿದ್ವಿ. ಮೂರು ಜೋನ್ಸ್ ಯಾವ ಥರ ಅಂದರೆ, ಒಂದು ಹೈಲಿ ಇಂಡಸ್ಟ್ರಿಯಲ್ ಏರಿಯಾ ಇನ್ ಇಂಪ್ಯಾಕ್ಟಿಂಗ್ ಏರಿಯಾ, ಫಾರ್ ಎಕ್ಸಾಂಪಲ್ ಈಗ ನೀವು ಬಸ್ ಸ್ಟ್ಯಾಂಡ್ ಏರಿಯಾ ತಗೊಂಡ್ರೆ ಸೊ ಮೇಜರ್ ಏರ್ ಪೊಲ್ಯೂಷನ್ ಆಗೋದು ಅಲ್ಲಿ.
ಹೌದು.
ಅದಕ್ಕಿಂತ ಸ್ವಲ್ಪ ಒಂದು 6 kilometers ಹೊರಗಡೆ ಬಂದಾಗ ಮೀಡಿಯಂ ಏರ್ ಪೊಲ್ಯೂಷನ್ ಅಂತ, ಈಗ ಏನು ರಿಂಗ್ ರೋಡಲ್ಲಿದೆ ಅಂತ. ರಿಂಗ್ ರೋಡ್ ಬಿಟ್ಟು ಸ್ವಲ್ಪ ಮುಂದೆ ಹೋದಾಗ ನಮಗೆ ಲೆಸ್ ಏರ್ ಪೊಲ್ಯೂಟೆಂಟ್ ರಿಲೀಸಿಂಗ್ ಏರಿಯಾ ಅಂತ ನಾವು ಮೂರು ಜೋನ್ ಥರ ಮಾಡಿದ್ವಿ, ಹೈ, ಮೀಡಿಯಂ ಆ್ಯಂಡ್ ಲೆಸ್, ಲೆಸ್ ಆರ್ ಲೋ ಅಂತ ಮಾಡಿದ್ವಿ. ಆಮೇಲೆ ಒಂದು ನೋ ಪೊಲ್ಯೂಷನ್ ಅನ್ನೋ ಫಾರೆಸ್ಟ್ ಏರಿಯಾನೋ ಇಲ್ಲ ಯೂನಿವರ್ಸಿಟಿ ಕ್ಯಾಂಪಸ್ ತಗೊಂಡು ಅಲ್ಲಿ ದೇರ್ ಇಸ್ ನೋ ಪೊಲ್ಯೂಷನ್ ಅಂತಾನೂ ಒಂದು ಐಡೆಂಟಿಫಿಕೇಶನ್ ಮಾಡಿ ಈ ನಾಲ್ಕು ಭಾಗಗಳು ಮಾಡಿ ಈ ನಾಲ್ಕು ಏರಿಯಾಸಲ್ಲಿ ಜೋನ್ಸಲ್ಲಿ ನಾವು ಏರ್ ಪೊಲ್ಯೂಟೆನ್ಸ್ನ ಕಲೆಕ್ಟ್ ಮಾಡ್ತಾ ಇದ್ವಿ ಯೂಸಿಂಗ್ ಎನ್ವಿರೋಟೆಕ್ ಎಕ್ವಿಪ್ಮೆಂಟ್ ಆಗ್ಬೋದು ಇಲ್ಲ ಗೇಸಿಯಸ್ ಸ್ಯಾಂಪಲ್ಸ್ ಆಗ್ಬೋದು. ಸೊ ಇದರ ಮುಖಾಂತರ ನಾವು ಸಪ್ರೇಟ್ ಸಪ್ರೇಟು ಅದನ್ನು ಕ್ಯಾರೆಕ್ಟರೈಸೇಷನ್ ಮಾಡಿ ಅದನ್ನು ಅನಾಲಿಸಿಸ್ ಮಾಡ್ತಾ ಇದ್ವಿ. ಇದೊಂದು ಏರ್ ಪೊಲ್ಯೂಷನ್ ಪೊಲ್ಯೂಟೆಂಟ್ಸ್ ಕ್ಯಾರೆಕ್ಟರೈಸೇಷನ್ಸು, ಆಮೇಲೆ ಏರ್ ಪೊಲ್ಯೂಷನ್ ಗೇಸಿಯಸ್ ಏರ್ ಪೊಲ್ಯೂಟೆಂಟ್ಸ್ ಬಗ್ಗೆ ಒಂದು ರಿಸರ್ಚ್ ನಡೀತಾ ಇದೆ. ಅದು ಅವು ಇಂಪ್ಯಾಕ್ಟಿಂಗ್ ಆನ್ ಅನಿಮಲ್ ಮಾಡೆಲ್. ಈಗ ನಾವು ಮೈಸಿನ ಮೇಲೆ ಪರಿಣಾಮ ಏನಾಗ್ತದೆ, ಆಮೇಲೆ ಲಂಗ್ಸ್ ಮೇಲೆ ಏನಾಗ್ತದೆ ಹ್ಯೂಮನ್ ಬೀಯಿಂಗ್ಸ್ಗೆ, ಅದನ್ನು ನಾವು ಕಾಲೆಕ್ಟ್ ಮಾಡಿಬಿಟ್ಟು ಆ ರಿಸರ್ಚ್ನ ಒಂದು ಮಾಡ್ತಾ ಇದ್ವಿ. ಆಮೇಲೆ ಈಗ ರೀಸೆಂಟ್ ಏನು ವಿಜನ್ ಗ್ರೂಪ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಕೊಟ್ಟಿದೆಯೋ, ಇದು ದೆರ್ ಆರ್ ಮೆನಿ ಪ್ಲ್ಯಾಂಟ್ಸ್, ಸುಮಾರು ಪ್ಲ್ಯಾಂಟ್ಸ್ ಇದಾವೆ. ಆ ಪ್ಲ್ಯಾಂಟ್ಸ್ ಹ್ಯಾಸ್ ದ ಕೆಪಾಸಿಟಿ ಟು ಅಬ್ಸರ್ವ್ ಅವರ್ ಏರ್ ಪೊಲ್ಯೂಟೆಂಟ್ಸ್. ಫಾರ್ ಎಕ್ಸಾಂಪಲ್, ನಾವು ಸುಮಾರು ಪ್ಲ್ಯಾಂಟ್ಸ್ ಏನು ಪಬ್ಲಿಷ್ ಆಗಿದೆಯೋ ಬೇರೆ ಕಂಟ್ರೀಸಲ್ಲೆಲ್ಲ ಮಾಡ್ತಿದ್ದಾರೆ. ಇವಾಗ ನಾವು ಸ್ನೇಕ್ ಪ್ಲ್ಯಾಂಟ್ ಅಂತ ಇಟ್ಟಿರ್ತೀವಿ, ಪಾಟ್ ಪ್ಲ್ಯಾಂಟ್, ಮನಿ ಪ್ಲ್ಯಾಂಟ್ ಅಂತ ಇಡ್ತೀವಿ, ಹೌದಾ. ಇನ್ನು ಕೆಲವು ಸ್ಪೈಡರ್ ಪ್ಲ್ಯಾಂಟ್ ಅಂತ ಇದೆ. ಓಕೆ, ಸೊ ಈ ಪ್ಲ್ಯಾಂಟ್ಸು ತುಂಬ ಕೇಪಬಲ್ ಆಫ್ ಅಬ್ಸಾರ್ಬಿಂಗ್ ಈಗ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆಗ್ಬೋದು, ಇಲ್ಲ ವೋಲ್ಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ ಆಗ್ಬೋದು, ಇಲ್ಲ ಬೆಂಜಿನ್ ಆಗ್ಬೋದು, ಈಗ ಕ್ಲೋರೋಫಾರ್ಮ್ ಆಗ್ಬೋದು. ಈ ಕೆಲವು ಪ್ಲ್ಯಾಂಟ್ಸ್ಗೆ ಅದರದೇ ಆದಂಥ ಸ್ಪೆಸಿಫಿಕ್ ಕ್ಯಾರೆಕ್ಟರ್ಸ್ ಇದೆ. ಅದರಿಂದ ಇವು ಪ್ಲ್ಯಾಂಟ್ಸ್ ಉಪಯೋಗಿಸಿ, ಪಾಟೆಡ್ ಪ್ಲ್ಯಾಂಟ್ಸ್ ಉಪಯೋಗಿಸಿ ಈ ಗೇಸಿಯಸ್ ಪೊಲ್ಯೂಟೆಂಟ್ಸ್ನ ಅಬ್ಸಾರ್ವ್ ಮಾಡುವಂಥ ಕೆಪಾಸಿಟಿ ಇದೆಯಾ ಇಲ್ವಾ ಅನ್ನೋದನ್ನು ಈಗ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಅದೇ ವಿಜನ್ ಗ್ರೂಪ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥ 30 ಲಕ್ಷ ಪ್ರಾಜೆಕ್ಟ್ ಬೈ ಫಾರ್ ಪರ್ಚೇಸಿಂಗ್ ಎಕ್ವಿಪ್ಮೆಂಟ್ಸ್.
ರೇಡಿಯೋ ಮಾನಸ 89.6 ಎಫ್ಎಂ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡ ಪರಿಸರ ವಿಜ್ಞಾನ ಅಧ್ಯಯನ ವಿಭಾಗದ ಅಧ್ಯಕ್ಷರು ಮತ್ತು ಪ್ರಾಧ್ಯಾಪಕರು ಆದ ಪ್ರೊಫೆಸರ್ ಜಿವಿ ವೆಂಕಟರಾಮಣ್ಣ ಅವರಿಗೆ ನಮ್ಮ ರೇಡಿಯೋ ಮಾನಸ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಆತ್ಮೀಯ ಕೇಳುಗರೆ, ಈವರೆಗೂ ಈ ಕಾರ್ಯಕ್ರಮವು ರೇಡಿಯೋ ಮಾನಸ 89.6 ಎಫ್ಎಂನಲ್ಲಿ ಮೂಡಿಬಂದಿತ್ತು. ಸದಾ ಕೇಳ್ತಾ ಇರಿ ರೇಡಿಯೋ ಮಾನಸ, ಇದು ಕನಸುಗಳ ದಿಟ್ಟ ಹೆಜ್ಜೆ, ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.